ಅವೇನ್ ಮಾಡ್ತಾರಂತೆ, ಸೊಸೆ ಇರ್ತೂ ನಾಯಿಗೆ ಹಾಕ್ತಾ ಹಾಕ್ತಾಳ ಅನ್ನ ಪಾಪ, ನಾಯಿಗೆ ಹಾಕ್ತಾ ಹಾಕೋದು ದೂರ ಎತ್ತಿ ಹಾಕಿಬಿಡೋದು. ಒಂದ್ಸರಿ ಹೋದಾಗ ಕಟಿಗೆ ಪಾತ್ರೆ ಎದ್ದಿಲ್ಲಂತೆ, ಬೈದ್ಲಂತೆ ತಂದೆ, ಸಾಕಷ್ಟು ಬೈತಾಳ ಮಾವನನ್ನ, ಗಂಡ ಬರ್ತಾನೆ ಯಾತಕ್ಕೆ ಬೈತಿ ಅಂತ ಕೇಳಿದ್ರೆ, ನೋಡಿ ನಿಮ್ಮ ಅಪ್ಪನ ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಹಾಕಬೇಕು, ತಟ್ಟೆ ಲೋಟ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ತಟ್ಟೆ ಲೋಟ ಕಳ್ಕೊಂಡ್ಬಿಟ್ಟಿದ್ದಾರೆ, ಊಟ ಹಾಕೋದಿಲ್ಲ ನಾನೀಗ. ಅವನ್ ಮಗ ಎಂತ ಗೊತ್ತಾ, ಹೆಂಡತಿ ಹೇಳದಕ್ಕೆ ಅದೇ ದೊಡ್ಡ ಮಂತ್ರ, ಅವನು ಬೈತಾನೆ ಬಾಯಿ ಬಂದಾಗ, ಯಾಕೆ ಕಳ್ಕೊಂಡು ಉಪವಾಸ ಬಿದ್ದಿರೋ ಅಂತ ಬೈದು ಬಿಡ್ತಾನೆ ಪಾಪ. ಅಟ್ಟ ದುಃಖ ಸುಮ್ಮನೆ ಇರ್ತಾನೆ, ಹೇಳಿದ್ರೆ ಕೇಳದಿಲ್ಲ ಅಂತ ಗೊತ್ತು, ಸುಮ್ಮನೆ ಕೂತಿರ್ತಾನೆ. ಆಗ ಮಗ ಮೊಮ್ಮಗ ಬಂದಂತೆ, ಪಾಪ ಇವನ್ ಮಗ ಬಂದ, ಅಪ್ಪ ತಾತನ ಯಾಕೆ ಬೈತಿ ಅಂತ ಕೇಳಿದಾನೆ. ನೋಡಯ್ಯ ನಿಮ್ ತಾತ ಕಳ್ಕೊಂಡ್ಬಿಟ್ಟಿದ್ದಾನೆ, ಮಣ್ಣಿನ ಪಾತ್ರೆ ಅವ್ ಕಟಿಗೆ ಲೋಟ ಇಲ್ಲ, ಕಟಿಗೆ ತಟ್ಟೆ ಇಲ್ಲ, ಪಾಪಿಸ್ತ ಅಂತ ಬೈದಾಗ ಅವನನ್ನಂತ, ಅಪ್ಪ ತಾತ ಕಳ್ಕೊಂಡಿಲ್ಲ, ನಾನು ಎತ್ತಿಟ್ಟಿದ್ದೇನೆ, ಎರಡು ದೂರ ತೆಗೆದಿಟ್ಟಿದ್ದೇನೆ ಅಂತ ಹೇಳಿದನು. ದೂರ ತೆಗೆದಿಟ್ಟಿದ್ದೇನೆ ಅಂತ ಹೇಳಿದಾಗ ಇವನಿಗೆ ಆಶ್ಚರ್ಯ, ನೀನ ಕೈಯ ಮುಟ್ಟದೆ ಅದನ್ನ ಅಂತ ಬೈದಂತೆ. ಅಪ್ಪ ನೀನ್ ವಯಸ್ಸಾದ ಕೊಳ್ಳಕ್ ಬರುತ್ತೆ ಅಂತ ರೆಡಿಬಾಲ್ ಇಟ್ಕೊಂಡಿದ್ದೇನೆ ಅಂತ ಹೇಳಿದ. ಅಂದ್ರೆ ಮೊಂಬಗ ಇನ್ನೂ ಅಡ್ವಾನ್ಸ್ ಅವರು, ಅಂದ್ರೆ ತನ್ನ ಕಚ್ಚಿಟ್ಟು ಮಾಡಕ್ಕೂ ತಯಾರಿಲ್ಲ ಅವರು, ಅದ್ರೆ ರೆಡಿಬಾಲ್ ಆ ತಾತ ಕೊಟ್ಬಿಟ್ರೆ ಬೋದು ತಮ್ಮ ಅವ್ರ ಅಪ್ಪಗೆ. ಇದು ಎಷ್ಟು ಕಥೆ ಕಂಡ ಕಾಣುತ್ತೆ, ಆಕ್ಚುಲಿ ಸತ್ಯ. 190 ಪಾಲ ಜನಗಳು ಎಷ್ಟು ಹಿಂಸೆ ಪಡ್ತಾರೆ ಅಂದ್ರೆ ನಂಬಲಿಕ್ಕೆ ಆಗೋದಿಲ್ಲ, ಅದು ದುರಂತ. ಅದು ಇದೆಲ್ಲ ಗೊತ್ತಾದ್ರೆ ಯಾರಿಗೆ ವೈರಾಗ್ಯ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಂತ್ಯಕಾಲ ಅಂತ ಹೇಳಿದ್ರೆ ಭಯಾನಕವಾದ ಕಾಲ ಅದು. ಚಿಕ್ಕ ಮಕ್ಕಳು ಸಾಯ ಮುದುಕರು ಒಂದೇ ರೀತಿ ಇರ್ತಾರೆ, ಅಗಾಧ ಮಲಗಿರ್ತಾರೆ, ಏನು ಮಾಡಕ್ ಬರೋದಿಲ್ಲ ಅವರಿಗೆ. ಚಿಕ್ಕ ಮಗನ ಎತ್ಕೊಳ್ಳೋಕೆ ಬರುತ್ತೆ, ಮುದುಕನ್ನು ಯಾರು ಎತ್ಕೋತಾರೆ ಈ ಮಧ್ಯೆ? ಯಾರು ಎತ್ಕೊಳ್ಳೋದೇ? ಚಿಕ್ಕ ಮಗು ನೋಡಕ್ ಚೆನ್ನಾಗಿ ಕಾಣುತ್ತೆ, ಆದ್ರೆ ದೊಡ್ಡವರು ಮಕ್ಕಳೇ ಅಸಹ್ಯ ಪಟ್ಟು ಬಿಡ್ತಾರೆ ಸ್ಥಿತಿಯಲ್ಲಿರ್ತಾನೆ. ಇಂಥ ಸ್ಥಿತಿಯನ್ನು ಕಂಡ ವೈರಾಗ್ಯ ಯಾರಿಗೆ ಬರೋದಿಲ್ಲ? ಯಮದೂತರು ಬರ್ತಾರಂತೆ, ಪಾಶೆ ಹಾಕ್ತಾರಂತೆ, ಎಳಿತಾರಂತೆ, ಆಗಲೂ ಒಳ ನೋಡ್ತಾರಂತೆ, ಮತ್ತೆ ಅವ್ನು ಕರ್ಕೋತಾರಾ ಅಂತ ನೋಡ್ತಾನಂತೆ. ಅವ್ರು ಕರ್ಕೊಳ್ಳೋ ಸುಳ್ಳು ಸತ್ತೋಗ್ತಾನಂತೆ, ಅಂತ್ಯಕಾಲ ಒಳಗೆ ನೋಡ್ತಾನಲ್ಲ ಮತ್ತೆ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ. ಮತ್ತೆ ಹುಟ್ಟಿ ಬರೋದು, ಮತ್ತೆ ಸಾಯೋದು, ಮುಂದೇನು ಸುಖವಾಗಿ ಹೋಗೋದಿಲ್ಲ ಇವನೀಗ. ಯಾವುದೋ ದರ ದರ ಎಳ್ಕೊಂಡು ಹೋಗ್ತಾರಂತೆ, ಕಾದ ಬಣ್ಣನ ಎಳ್ಕೊಂಡು ಹೋಗ್ತಾರಂತೆ, ಭಯಂಕರವಾದ ಹಿಂಸೆ ಕೊಡ್ತಾರಂತೆ, ಯವಲೋಕವನ್ನು ಮುಡ್ತಾನಂತೆ. ಆಚಾರ್ಯ ಎಲ್ಲ ಹೇಳ್ತಾರೆ, ಎಷ್ಟೊತ್ತಿ ಮುಡ್ತಾನೆ ಎಲ್ಲ ಆಚಾರ್ಯರು ಬರೀತಾರೆ. ಅದೆಲ್ಲ ವಿಶೇಷವಾಗಿದೆ, ಅದು ಪಾಠಕ್ರಮದಲ್ಲಿ ಕೇಳಬೇಕೆ ಹೊರತು ಉಪನ್ಯಾಸಗಳು ಎಲ್ಲ ವಿಷಯ ಹೇಳೋದಕ್ಕಾಗೋದೇ ಇಲ್ಲ. ಈ ಪುರುಷ್ಪತಿ ಭಾಗವತ ಹೇಗೆ ಅಂದ್ರೆ ಯಾವುದನ್ನು ಬಿಡಾಗಿಲ್ಲ, ಯಾವುದನ್ನು ಹೆಚ್ಚಳಾಗಿಲ್ಲ, ಹೇಳಿದ್ರೆ ಮುಕ್ತಾಯ ಆಗೋದಿಲ್ಲ, ಎಲ್ಲ ಉಳ್ಕೊಂಡ್ಬಿಡ್ತೇವೆ ಆಮೇಲೆ. ಅದಕ್ಕೆ ಅದೆಲ್ಲ ಹೇಳ್ತಾ ಹೋಗ್ತಾರೆ. ಕೊನೆಗೆ ಅವನು ಯವನ ಪಟ್ಟಣ ಸೇರ್ತಾನೆ, ಪಾಪಗುಣದ ಲೆಕ್ಕ ಆಗತ್ತೆ, ನರಕಕ್ಕೆ ಹಾಗೆ ಬಿಡ್ತಾರೆ. ಸ್ವರ್ಗಕ್ಕೆ ಹಾಕ್ತಾರೆ ಅಂತ ಹೇಳೋದಿಲ್ಲ, ಯಾಕೆ 90% ಕೇಸ್ ನರಕದ ಕೇಸ್ಗಳೇ ಆದ್ದರಿಂದ ಮೆಜಾರಿಟಿ ಕೇಸ್ ಒಡನೆ ಮಾಡಿಬಿಡ್ತಾರೆ. ಮತ್ತೆ ಹುಟ್ಟು ಮತ್ತೆ ಸಾಯಿ, ಮತ್ತೆ ಹುಟ್ಟು ಮತ್ತೆ ಸಾಯಿ, ಎಂದು ಉದ್ಧಾರವಾಗ್ತಾನಮ್ಮ? ಅದಕ್ಕೆ ಯೋಚನೆ ಬಿಟ್ಟುಬಿಡಬೇಕು, ಪರಮಂತನ ಧ್ಯಾನ ಮಾಡಿ ಗುರುಗಳ ಹತ್ರ ಹೋಗಬೇಕು. ವೈರಾಗ್ಯ ಹೊಂದಿಬಿಟ್ಟು ಗುರುಗಳು ಅನುಗ್ರಹವನ್ನು ಮಾಡ್ತಾರೆ, ಉಪದೇಶವನ್ನು ಮಾಡ್ತಾರೆ, ಅದನ್ನು ಕೇಳಬೇಕು. ಬರೀ ಕೇಳೋದಲ್ಲ, ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ನೋಡಿ, ಪಾಠ ಓದೋ ಅಭ್ಯಾಸ ಬಂತೆ ಹೊರತು ಕೆಲವರಲ್ಲಿ ಧ್ಯಾನ ಮಾಡೋ ಅಭ್ಯಾಸನೇ ಬರಲಿಲ್ಲ. ಓದಿದ್ರೆ ಚಿಂತನೆ ಮಾಡಬೇಕು. ಸಂಚಿಂತೆಯೇ ಭಗವತ ಶರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛಾನಾಟ್ಯಂ ಉತ್ತುಂಗ ರಕ್ತ ವಿರಸನ್ ನಖ ಚಕ್ರ ವಾಲ ಜ್ಯೋತ್ನಾಭಿ ಆಹತಮಃ ಹೃದಯಾಂಧಕಾರಂ ಯಚ್ಚೌಚ ನಿಸ್ತೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ತಿ ಹೃತೇನ ಶಿವ ಶಿವೋಭೂತ್. ಈಗ ಪರಮಾತ್ಮನ ಚಿಂತನೆ ಮಾಡ್ತಾ ಹೋಗಬೇಕು. ಆ ರೀತಿ ಮಾಡಿದಾಗ ನಮಗೆ ಭಗವಂತನ ಅಪರೋಕ್ಷ ಜ್ಞಾನವಾಗುತ್ತೆ. ಆಚಾರ್ಯ ದ್ವಾದಶೋತ್ತರ ಮೊದಲ ಅಧ್ಯಾಯ ಪೂರ್ತಿ ಇದರ ಸಂಗ್ರಹ ಇದ್ದಾಗಿದೆ. ಅಪಾದ ಮೌಲಿ ಪರ್ಯಂತ ವರ್ಣನ ಪರಮಾತ್ಮನ, ಅಲ್ಲಿ 13 ಶ್ಲೋಕ ಇದೆ, ಆಚಾರ 12 ಶ್ಲೋಕದಲ್ಲಿ ಬರೆದಿದ್ದ. ಪರಮಾತ್ಮನ ಚಿಂತನೆ ಆ ರೀತಿ ಮಾಡ್ತಾ ಮಾಡ್ತಾ ಹೋದರೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪರು ಗುಣಂತೋಂತಂ ಯದ್ಗುಣಾನಾಮಜಾದಯ. ವಿಶೇಷವಾದ ಸದ್ಗತಿಯನ್ನು ಪಡಿತೇವೆ ಅಮ್ಮ ಹೀಗೆ ಮಾಡಬೇಕು ಅಂತ ಹೇಳಿದಾಗ, ದೇವಹೂತಿ ದೇವಿ ಮಗನೇ ಎಷ್ಟು ಪುಣ್ಯವಂತಿ ನಾನು, ಅಹೋಬತ ಶಪಚೋತೋ ಗರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ. ಪರಮಾತ್ಮ ಕಪಿಲ, ಇಂಥ ಪವಿತ್ರವಾದ ನಿನ್ನ ನಾಮ ಯಾರ ನಾಲಿಗೆಯಲ್ಲಿರುತ್ತಲ್ಲ, ಅಂತ ಒಬ್ಬ ಶಪಚ ತುಂಬಾ ಶ್ರೇಷ್ಠ. ಆದರೆ ದೇವರ ನಾಮ ಬಿಟ್ಟಂತಹ ಬ್ರಾಹ್ಮಣ ಏನೂ ಪ್ರಯೋಜನ ಇಲ್ಲ ಅಂತ ಬೈದು ಬಿಡ್ತಾಳೆ. ತಾನು ಧ್ಯಾನಕ್ಕೆ ಕೊಡ್ತಾಳೆ ಅಮ್ಮ, ನಿನ್ನ ಧ್ಯಾನ ಮಾಡುವಂತ ಪರಮಾತ್ಮ ಹೊರಟು ಬಿಡ್ತಾನೆ. ಆ ಸಮಯದಲ್ಲಿ ಧ್ಯಾನಕ್ಕೆ ಕೊಡ್ತಾಳೆ. ಧ್ಯಾನ ಮಾಡ್ತಾ 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 ಅಪರೋಕ್ಷ ಭಗವಂತನ ಹೊರಗೆ ಕಂಡಿರ್ತಾಳೆ, ಒಳಗೂ ಕಾಣ್ತಾಳೆ. ಕೊನೆಗೆ ದೇಹ ತ್ಯಾಗ ಮಾಡ್ತಾಳೆ. ಆಕೆಯ ದೇಹ ನದಿಯಾಗಿ ಹರಿದು ಹೋಗಿಬಿಡುತ್ತೆ, ಸರಸ್ವತಿ ನದಿಯಾಗಿ ಹರಿಯಿತು ಅಂತ ಹೇಳಿದ್ದಾರೆ. ಸರಸ್ವತಿ ನದಿ, ಒಂದು ಬಿಂದು ಸರೋವರ ಈ ಕಡೆ ಇದೆ, ಒಂದು 1/2 ಕಿಲೋಮೀಟರ್ ಸರಸ್ವತಿ ನದಿ. ಮಾತೃಗಯಾಕ್ ಹೋದ್ರೆ ವಿಶಿಷ್ಟವಾದ ದೃಶ್ಯವನ್ನು ಕಾಣುತ್ತೆ. ಪರಮಾತ್ಮ ತನ್ನ ತಾಯಿಗೆ ಸದ್ಗತಿ ಕೊಟ್ಟ ಸ್ಥಳವಾದ್ದರಿಂದ ಮಾತೃಗಯ ಅಂತ ಹೆಸರು. ಅದು ತಾಯಿಯ ಸದ್ಗತಿಯಾಗಬೇಕಾದ್ರೆ ಮಾಡಬೇಕಾದ ಕಾರ್ಯಗಳನ್ನ ಅಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಮೃತರಾದ ತಾಯಿಗೆ ಮಾಡೋದೆಲ್ಲ ಒಂದ್ ಕಡೆ ಇರಲಿ, ತಾಯಿ ಬದುಕಿದಾಗ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಭಾಗವತ ಕೇಳಿಸಿಬಿಟ್ರೆ ಎಷ್ಟು ಪುಣ್ಯವತಿ ಆಗ್ತಾಳೋ ತಾಯಿ. ಅಲ್ಲಿ ಕಪಿಲಗೀತೆಯನ್ನು ತಾಯಿಯಂದಿರಿ ಕೇಳಿಸಿಬಿಟ್ರೆ ನಿಜವಾಗಲೂ ಎಷ್ಟು ಜನ್ಮಗಳ ಭಾಗ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತ ಪವಿತ್ರವಾದ ಸ್ಥಳ ಬಿಂದು ಸರೋವರ, ಅಲ್ಲಿ ಸರಸ್ವತಿ ನದಿ, ಕಪಿಲಾಶ್ರಮ, ಭಗವಂತ ಮಾಡಿದ ಉಪದೇಶದ ಚಿಂತನೆ ಎಲ್ಲವೂ ಕೂಡ ನಮಗೆ ಸದಾ ಇರಬೇಕು. ಅಲ್ಲಿ ವಾದಿರಾಜ ಭಾಗವತಲ್ಲಿ ಹೇಳ್ತಾರೆ, ಆ ಕ್ಷೇತ್ರಕ್ಕೆ ಹೆಸರು ಬಂತಂತ ಅವತ್ತಿನಿಂದ ನಾಮ್ನ ಸಿದ್ಧಪದಂಗತ ಸಿದ್ಧಪುರ ಸಿದ್ಧಪುರ ಅಂತ ಹೆಸರಾಯ್ತು. ಇವತ್ತು ಮಾತೃಗಾಯ ಅಂತ ನಾವು ಕರಿತೇವೆ ಅಷ್ಟೇ, ಲೋಕಲ್ಲೇ ಮತ್ತೆ ಸಿದ್ಧಪುರ ಅಂತಾನೆ ಹೆಸರು. ಅದಕ್ಕೆ ಸಿದ್ಧಪುರ ಅಂತಾನೆ ಕರೆಯೋದು. ಅಲ್ಲಿ ಸರಸ್ವತಿ ನದಿಯಲ್ಲಿ ಸಾಮಾನ್ಯ ನೀರು ಇರೋದಿಲ್ಲ, ಆದರೆ ಸ್ವಲ್ಪ ತೆಗೆದ್ರೆ ನೀರು ಒಳಗೆ ಕಾಣಿಸುತ್ತೆ. ಎಷ್ಟು ಮಟ್ಟಿ ನೀರಿದೆ ಅಂದ್ರೆ ಒಡೆ ಮೀನು ಕಾಣಿಸುತ್ತೆ, ಅಷ್ಟರ ಮಟ್ಟಿಗೆ ನೀರಿದೆ ಅದರೊಳಗೆ. ಊರಿಗೆ ವಾಟರ್ ಸಪ್ಲೈ ದೊಡ್ಡ ಸಣ್ಣವರಲ್ಲ ದೊಡ್ಡವರೇ ಅದು, ಒಂದು ಇಡೀ ಊರಿಗೆ ವಾಟರ್ ಸಪ್ಲೈ ಅದರಿಂದನೇ ಆಗೋದು. ಮೇಲ್ ನೀರು ಕಾಣೋದಿಲ್ಲ, ಅದು ಗುಪ್ತಗಾಮಿನಿಯಾಗಿ ಹರಿದು ಬಿಟ್ಟು ಮುಂದೆ ಪ್ರಭಾಸದಲ್ಲಿ ಸಮುದ್ರವನ್ನು ಸೇರು. ಹಿರಣ್ಯ, ಕಪಿಲ, ಸರಸ್ವತಿ ಮೂರು ನದಿಗಳ ಸಂಗಮೇ ಪ್ರಭಾಸ ಕ್ಷೇತ್ರ. ಅದಕ್ಕೆ ಪ್ರಾಚೀ ತ್ರಿವೇಣಿ ಸಂಗಮ ಅಂತ ಅದಕ್ಕೆ ಹೆಸರು. ಪ್ರಾಚೀ ತ್ರಿವೇಣಿ ಅಂತ ಭಾಗವತಲ್ಲೇ ಕರೆದಿದ್ದಾರೆ. ಗಂಗೆ ಬಂದ ಮೇಲೆ ಈ ತ್ರಿವೇಣಿಗೆ ಬಂದು ಮೊದಲಿಂದ ಆ ತ್ರಿವೇಣಿ. ಇಂಥ ಕ್ಷೇತ್ರದೊಳಗೆ ಯಾರು ಇರ್ತಾರೋ, ವಾದಿರಾಜ ಸ್ವಾಮಿ ಹೇಳುತ್ತಾರೆ, ಭಾತಿ ಸಿದ್ಧಪುರಿ ಯತ್ರ ಸಿದ್ಧಾ ಮುಕ್ತಿಪುರೀನ್ ಋಣಾಂ ಪುಣ್ಯಂ ಬಿಂದು ಸರೋ ಯತ್ರ ಬಿಂದು ಮಾತ್ರಂ ಸರಸ್ಸಮಂ. ಸಿದ್ಧಪುರಿ ಅಂದ್ರೆ ಮೋಕ್ಷ ಸಿದ್ಧ ಅಂತಾನೆ ಇರ್ತಾ ಅಲ್ಲಿ ಹೋಗಿಬಿಟ್ರೆ. ಬಿಂದು ಸರೋವರದಲ್ಲಿ ಸ್ನಾನ ಮಾಡಿಬಿಟ್ರೆ ಒಂದು ಬಿಂದುವಿನಷ್ಟು ಪುಣ್ಯ ಸರೋವರದ ಸ್ಥಾನಂತವಾಗುತ್ತೆ ಅಂತ ಹೇಳ್ತಾರೆ. ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ ಅದನ್ನ. ಚತುರ್ಥ ಸ್ಕಂದದೊಳಗೆ ಮೊದಲಿಗೆ ಪರಮಾತ್ಮನ ಯಜ್ಞನಾಮಕ ರೂಪ ವರ್ಣನೆ ಮಾಡ್ತಾರೆ, ಅದನ್ನ ಅಷ್ಟಮ ಸ್ಕಂದದಲ್ಲಿ ಒಟ್ಟಿಗೆ ನೋಡಿಬಿಡಬಹುದು. ಅನಂತರ ಒಂಬತ್ತನೇ ಹೆಣ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ರಲ್ಲ, ಅವರೆಲ್ಲರಿಗೂ ಎಂತೆಂಥ ಮಕ್ಕಳಾದರು ಅಂತ ಹೇಳ್ತಾ ಹೋಗ್ತಾರೆ. ಭಾಗವತ ಕೊಡ್ತಕ್ಕಂಥ ಡೀಟೇಲ್ಸ್ ಅನ್ನ ನೆನಪಿಟ್ಟುಕೊಳ್ಳಕ್ಕೆ ಓದಲಿಕ್ಕೆ ಭಾರಿ ದುಸ್ತರ. ಪ್ರತಿಯೊಂದನ್ನು ಅಷ್ಟು ಮೈನೋಟಾಗಿ ಕೊಡ್ತಾ ಹೋಗ್ತಾರೆ ಭಾಗವತಗಳು. ಎಲ್ಲ ನೋಡ್ಲಿಕ್ಕಂತೂ ಆಗೋದಿಲ್ಲ. ಮುಖ್ಯವಾದ ಒಂದು ಭಾಗ, ಅನಸೂಯೆಯನ್ನು ಅತ್ರಿಮುನಿಗಳು ಕೊಟ್ಟು ಮದುವೆ ಮಾಡಿದ್ರಲ್ಲ, ಅತ್ರಿಮುನಿಗಳಿಗೆ ಅನಸೂಯ ದೇವಿಯಲ್ಲಿ ವಿಚಿತ್ರವಾದ ಸಂತತಿಯಾಗುತ್ತೆ. ಅವರು 36,000 ವರ್ಷಗಳ ಕಾಲ ಒಂಟಿ ಕಾಲುವೆಯಲ್ಲಿ ನಿಂತು ತಪಸ್ ಮಾಡಿದ್ರಂತೆ. ಒಂಟಿ ಕಾಲುವೆಯಲ್ಲಿ ನಿಂತರಂತೆ. ಅನಸೂಯ ದೇವಿ ಶ್ರದ್ಧೆಯಿಂದ ಸೇವೆ ಮಾಡಿದ್ರಂತೆ. 36,000 ವರ್ಷ ಆಯ್ತು. ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ಜನಗಳು ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಆಗ ಅವರು ಕೇಳಿದ್ರಂತೆ, ಸ್ವಾಮಿ ನೀವು ಮೂರು ಜನ ಬಂದಿರಲ್ಲ, ನಾನು ಒಬ್ಬನ ಕರೆದೆ ಎಂದ್ರಂತೆ. ಪಾಪ ಅವರು, ನಾನು ಒಬ್ಬನ ಕರೆದ ಮೂರು ಜನ ಬಂದುಬಿಟ್ರಲ್ಲ ಅಂದ್ರೆ. ಅವರಂತಾರೆ, ನೀವು ಆಗ ಅನ್ಕೊಂಡಿದ್ದೀರಿ, ನಿಮ್ಮ ಮನಸ್ಸಿನ ಆಳದ ಒಳಗೆ ಮೂರು ಜನ ಬರಲಿ ಅಂತಿತ್ತು, ಅದ ಕಡೆ ಬಂದಿದೆ ಅಂತ ಹೇಳ್ತಾರೆ. ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಕಾಣುತ್ತೆ. ನಮಗೆ ಗೊತ್ತಿಲ್ಲದಾಗ ಒಳಗೊಂದು ತುಂಬಿಕೊಂಡಿರುತ್ತೆ ಅಂತ, ಅದು ನಮಗೆ ಗೊತ್ತಾಗೋದಿಲ್ವಂತ.
ಹಿಪ್ನೋಟೈಸ್ ಮಾಡಿದಾಗ ಗೊತ್ತಾಗುತ್ತಲ್ಲ ಆ ಟೈಪ್ ಅದು. ನಿಮ್ಮ ಮನಸ್ಸೊಳಗೆ ಮೂರು ಜನ ಬರಬೇಕು ಅಂತಿತ್ತು, ಆಗ ಮೂರು ಜನ ಬಂದಿವೆ ಅಂತ ಹೇಳ್ತಾರೆ. ನಿಮ್ಗೇನು ಬೇಕು ಅಂತ ಕೇಳಿದಾಗ ಹತ್ತಿರಮುಗಳು ಕೇಳ್ತಾರೆ, ನಮಗೆ ಮಕ್ಕಳಾಗಬೇಕು, ನೀವು ಮೂರು ಜನ ಮಕ್ಕಳಾಗಬೇಕು ಅಂತ ಕೇಳಿದ್ರಂತೆ. ಆಗ ಮೂರು ಜನ ಮಕ್ಕಳು ಹುಟ್ಟುಬಿಡ್ತಾರೆ. ಈ ಕಥೆ ಇಲ್ಲಿವರೆಗೂ ಸರಿಯಾಗಿ ಕೇಳಿದ್ದಾರೆ, ಮುಂದೆ ತಪ್ಪು ಕೇಳಿಬಿಡ್ತಾರೆ. ಅಲ್ಲಿ ಮೂರು ಜನ ಒಟ್ಟಿಗೆ ಸೇರಿ ಮಕ್ಕಳಾಗಿ ಹುಟ್ಟುಬಿಟ್ರು, ಒಂದೇ ಮಗುವಾಯ್ತು, ಮೂರು ತಲೆ, ಆರು ಕೈ, ನಾಲ್ಕು ನಾಯಿಗಳ ದತ್ತಾತ್ರೇಯ ಅಂತ ಹೇಳಿ.
ಇದು ಪೌರಾಣಿಕ ಕಲ್ಪನೆಯಲ್ಲ, ಶಾಸ್ತ್ರೀಯ ಕಲ್ಪನೆಯಲ್ಲ, ಅದೊಂದು
ಶಾಸ್ತ್ರ ವಿರುದ್ಧವಾದ ಕಲ್ಪನೆ. ಅದು ಅಲ್ಲಿ ಒಂದು ಮಗು ಆಗಲೇ ಇಲ್ಲ, ಮೂರು ಪ್ರತ್ಯೇಕ ಮಕ್ಕಳು ಹುಟ್ಟುತ್ತಾರೆ. ದತ್ತ ಅಂದ್ರೆ ಸಾಕ್ಷಾತ್ ನಾರಾಯಣ ದತ್ತಾತ್ರೇಯ.
ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಚಂದ್ರ ಅವತಾರ ಮಾಡ್ತಾನೆ, ಬ್ರಹ್ಮದೇವರ ಸನ್ನಿಧಾನ. ಬ್ರಹ್ಮಣೋನ ಅವತಾರೋಸ್ತಿ
ಸನ್ನಿಧಾನಂತೂ ಕೇವಲಂ ಅಂತ ಆಚಾರ್ಯರ ತಾತ್ಪರ್ಯ. ರುದ್ರದೇವರು ದುರ್ವಾಸ ಮುನಿಗಳಾಗಿ ಹುಟ್ಟುತ್ತಾ ಇದ್ದಾರೆ.
ಈಗ ಮೂರು ಜನ ಪ್ರತ್ಯೇಕ ಹುಟ್ಟಿದ ಕಥೆ ಇರಬೇಕಾದ್ರೆ
ಒಂದು ಮಗುವಿನ ಕಲ್ಪನೆ ಎಲ್ಲಿಂದ ತಂದ್ರಿ ನೀವೀಗ?
ತೀರ ತಪ್ಪು ಕಲ್ಪನೆ. ಆ ದೃಷ್ಟಿಯಲ್ಲಿ ಮೂರು ಜನ ಮಕ್ಕಳು ಪ್ರತ್ಯೇಕ ಪ್ರತ್ಯೇಕ ಮಕ್ಕಳಾಗ್ತಾರೆ. ಇನ್ನು ಚಂದ್ರ ಈ ಹುಟ್ಟಿದ ಅನ್ನೋ ಕಥೆಗೆ ಕೃಷ್ಣಾಕ್ಷಿ ಅರ್ಗೆ ಕೊಡಬೇಕಾದ್ರೆ ನಾವು ಸ್ತೋತ್ರ ಮಾಡ್ತೇವೆ. ಅತ್ರಿಗೋತ್ರ ಸಮುದ್ಧವ ಅಂತ ಹೇಳೇ ಹೇಳ್ತೇವೆ ಅಂದ ಮೇಲೆ ನಾವು ಹೇಳೋದೊಂದು ಮಾಡೋದೊಂದು ಆಗುತ್ತಷ್ಟೇ.
ನಿಜವಾದ ಅರ್ಥದೊಳಗೆ ಮೂರು ಮಕ್ಕಳು ಪ್ರತ್ಯೇಕ ಹುಡುತ್ತಾರೆ. ಮೂರು ಸೇರಿದ ತ್ರಿಮೂರ್ತಿ ರೂಪ ಒಂದಲ್ಲ ಅಂತ ಹೇಳ್ಕೊಂಡ್ರೆ. ದತ್ತಂ ದುರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್.
ಆಚಾರ್ಯ ತುಂಬಾ ಸತ್ಯವಾಕ್ಯ ಉಲ್ಲೇಖ ಮಾಡ್ತಾರೆ. ದತ್ತಂ ದುರ್ವಾಸ ಸಂಸೋಮಂ ಆತ್ಮ ಈಶ ಬ್ರಹ್ಮ ಸಂಭವಾನ್ ಅಂತ ಭಾಗವತೆ ಅಂತ ಆಚಾರ್ಯರ ಮಾತು.
ಅದಿಷ್ಟು ಕಥೆ ಓದಿದಾಗ
ಅಂದ್ರೆ ಭಾಗವತದ ಒಂದು ಇಂಪ್ಯಾಕ್ಟ್ ಎಷ್ಟಿರುತ್ತೆ ಅಂದ್ರೆ, ತಪ್ಪು ತಿಳ್ಕೊಂಡು ಸರಿ ಮಾಡ್ತಕ್ಕಂಥ ದೀಕ್ಷೆ ಇದೆ. ಇನ್ನೂ ಜಾಸ್ತಿ ಆದ್ರೆ ಆಮೇಲೆ ಜನ ಇನ್ನೂ ಹೆಚ್ಚು ಗೌರವದಿಂದ ನೋಡ್ಲಿಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಭಾಗವತ ಜನಗಳಿಗೆ ಏನಾಗಿದೆ, ಇವತ್ತು ಯಾರೋ ಹೇಳಿದ್ರೆ ಕೇಳ್ಕೊಂಡು ಹೋಗ್ತಿರ್ತಾರೆ ಹೊರತು ನಿಜವಾದ ಮೂಲ ಗ್ರಂಥ ನೋಡೋ ಪದ್ಧತಿ ನಮ್ಮಲ್ಲಿಲ್ಲ. ಎಲ್ಲೋ ಕಿವಿ ಬಿದ್ದಿದ್ರೆ ಕೇಳ್ಕೊತ ಹೋಗ್ತಿರೋದಷ್ಟೇ. ಅದಕ್ಕೆ ಯಾವಾಗಲೂ ನಾವು ಮತ್ತೆ ಮತ್ತೆ ಆಲೋಚನೆ ಮಾಡ್ತಾ 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 ಆವೃತ್ತಿ ಅಸಕೃತ ಉಪದೇಶ ಅಥವಾ ಜ್ಞಾನವನ್ನು ದೃಢ ಮಾಡ್ಕೊತ ಹೋಗಬೇಕು. ಆ ಪದ್ಧತಿ ಬಂದ್ರೆ ನಡೆಯುತ್ತೆ. ಇದಕ್ಕೆಲ್ಲ ಹೇಳೋ ಕಾರಣ ಇಷ್ಟೇ, ಕಾಲಕಾಲಕ್ಕೆ ಭಾಗವತ ಆಗಿ ಪ್ರವಚನ ಆಗ್ತಾನೆ ಇರಬೇಕು, ಆಗ್ತಾನೆ ಇರಬೇಕು. ಇವರು ಅಪಾಯ ಆಗ್ತಾನೆ ಇರುತ್ತೆ, ಅದನ್ನ ತಿದ್ಕೊಳ್ಳೋದಕ್ಕೆ ಒಂದೇ ದಾರಿ. ಮುಂದೆ ದತ್ತ ದುರ್ವಾಸ ಸೋಮ, ದತ್ತಾತ್ರೇಯ ಸಾಕ್ಷಾತ್ ನಾರಾಯಣ. ಶ್ರೀಮದ್ ಆಚಾರ್ಯ ತಂತ್ರಸಾರದೊಳಗೆ ದತ್ತಾತ್ರೇಯ ಮಂತ್ರವನ್ನು ಹೇಳ್ತಾರೆ. ಓಂ ದಂ ದತ್ತಾತ್ರೇಯಾಯ ನಮಃ ಉಪದೇಶವನ್ನು ಮಾಡ್ತಾರೆ, ಧ್ಯಾನ ಶ್ಲೋಕವನ್ನು ಹೇಳ್ತಾರೆ. ಅದೆಲ್ಲ ಮಾಡಿದ್ರೆ ದತ್ತಾತ್ರೇಯನದಿಂದ
ದತ್ತಾತ್ರೇಯನ ಧ್ಯಾನ ಮಾಡಿದರೆ ಯೋಗ ಬರುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಕಾರ್ತವ್ಯರಾಜನ ದತ್ತಾತ್ರೇಯ ಪರಮಾತ್ಮನ ಶಿಷ್ಯ, ಆತ ಒಳ್ಳೆ ಯೋಗಿಯಾಗಿದ್ದ ಅಂತ ಹೇಳುತ್ತಾನೆ. ವಿಷ್ಣೋಹೋ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗ ವೀರ್ಯವಾನ್ ಅಂತ ಆಚಾರ್ಯರ ಮಾತು. ಆಚಾರ್ಯ ತಮ್ಮ ಭಾಗವತ ತಾತ್ಪರ್ಯಾದ ಗ್ರಂಥಗಳಲ್ಲಿ ತುಂಬಾ ಸತ್ಯ ಉಲ್ಲೇಖ ಮಾಡುತ್ತಾರೆ. ಇದು ದತ್ತಾತ್ರೇಯ ಯೋಗೇ ಅಂತ ಹೇಳ್ತಾರೆ.
ಸಾಂಖ್ಯ ಕಪಿಲ, ಕಪಿಲ ಸಾಂಖ್ಯ, ದತ್ತಾತ್ರೇಯ ಯೋಗ ಅಂತ ಪ್ರಸಿದ್ಧ. ಕಪಿಲ ರೂಪದಿಂದ ಸಾಂಖ್ಯ ಪ್ರವರ್ತಕ, ದತ್ತಾತ್ರೇಯ ರೂಪದಿಂದ ಯೋಗ ಪ್ರವರ್ತಕ ಪರಮಾತ್ಮ. ನಮಗೆ ದತ್ತಾತ್ರೇಯ ಯೋಗ ನಮಗೆ ಗೊತ್ತಿಲ್ಲ ಇವತ್ತು,
ಪಾತಂಜಲ ಯೋಗ ಗೊತ್ತಿದೆ ಅಷ್ಟೇ. ಪಾತಂಜಲ ಯೋಗ ವೈದಿಕ ಯೋಗ ಅಲ್ಲ, ಶುದ್ಧ ಯೋಗ ಅಲ್ಲ. ದತ್ತಾತ್ರೇಯ ಯೋಗ ಪರಿಶುದ್ಧವಾದ ಯೋಗ. ಅದನ್ನು ಚಿಂತನೆ ಮಾಡಬೇಕಾದ್ರೆ ಕಥೆಗಳೆಲ್ಲ ನಮಗೆ ಬೇಕು. ಅಂತೂ ದತ್ತಿ ಅನಸೂಯರಿಗೆ ಮೂರು ಮಕ್ಕಳಾದ್ರು ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಮೂರು ಮಕ್ಕಳು ಸಾಕು ಅಂತಾರಲ್ಲ, ಇಂಥ ಮೂರು ಮಕ್ಕಳು ಸಾಕು ಅಂತ ಅರ್ಥ. ಅತ್ರಿ ಅನಸೂಯರಿಗೆ ಮೂರು ಮಕ್ಕಳಾದ್ರಲ್ಲ, ಅಂಥ ಮೂರು ಮಕ್ಕಳಾಗಬೇಕಂತ ನಮಗೆ ಗಳಿಸುತ್ತೆ. ಅಂತ ಮೂರು ಮಕ್ಕಳು ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ. ಎಲ್ಲರಿಗಿಂತ ಮಕ್ಕಳಾಗಲೇ ಸಾಧ್ಯ ಉಂಟಾ? ಅದಕ್ಕೆ ಬೇರೆ ಅವರಿಗೆ ಮೂರು ಸಾಕು, ಉಳಿದವರಿಗೆ ಎಷ್ಟು ಬೇಕಾದ್ರೆ ಇರಬಹುದು ಅಂತ ಹೇಳಿದ್ರೆ ಶಾಸ್ತ್ರ ಹೇಳುತ್ತೆ ಎಲ್ಲರಿಗೂ ಮೂರು ಮಕ್ಕಳೇ ಆಗಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ಯಾರವರು? ಅದಕ್ಕೆ ಹೇಳ್ತಾರೆ, ಬ್ರಹ್ಮ ಅಂದ್ರೆ ಭಕ್ತಿ, ವಿಷ್ಣು ಅಂದ್ರೆ ಜ್ಞಾನ, ದುರ್ವಾಸರು ಅಂದ್ರೆ ವೈರಾಗ್ಯ. ಜ್ಞಾನ ಭಕ್ತಿ ವೈರಾಗ್ಯಗಳೇ ನಮಗೆ ಹುಟ್ಟಬೇಕಾದ ಮಕ್ಕಳು ಅಂತ ಹೇಳುತ್ತಾರೆ. ಸನ್ಯಾಸಿಗಳಿಗೆ ಹುಟ್ಟಬೇಕಾದ ಮಕ್ಕಳು ಜ್ಞಾನ ಭಕ್ತಿ ವೈರಾಗ್ಯ. ಈ ಮೂರು ಮಕ್ಕಳು ಇದ್ರೆ ಸಾಕು, ಉಳಿದ ಮಕ್ಕಳು ಇದ್ರು ಅಷ್ಟೇ ಹೋದ್ರು ಅಷ್ಟೇ. ಒಳ್ಳೆಯವರಾಗಿದ್ರೆ ಉಪಯೋಗ, ಇಲ್ಲದ ಹೋದರೆ ಏನು ಪ್ರಯೋಜನವೇ ಇಲ್ಲ. ಒಳ್ಳೆಯವರಾಗಿದ್ರೆ ಮಾತ್ರ ಭಾರಿ ಪುಣ್ಯ. ತಾನು ಒಳ್ಳೆಯವನು ಮಗನು ಒಳ್ಳೆಯವನಾದಾಗ ಬೇಗ ಸಾಧನೆಯ ವೇಗ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ಮೂರು ಮಕ್ಕಳು ಮಾತ್ರ ಇರಲೇಬೇಕು, ಜ್ಞಾನಭಕ್ತಿ ವೈರಾಗ್ಯಗಳು. ಅದಕ್ಕೆ ಹೇಳ್ತಾರೆ, ಈ ಮೂರು ಮಕ್ಕಳು ಯಾರಿಗೆ ಹುಟ್ಟುತ್ತಾರೆ? ಎಲ್ಲರಿಗೂ ಹುಟ್ಟೋದಿಲ್ಲ. ಅತ್ರಿಮುನಿಗಳಿಗೆ ಹುಟ್ಟುತ್ತಾರೆ, ಎಲ್ಲರಿಗೂ ಹುಟ್ಟಲಿಲ್ಲ. ಅತ್ರಿಮುನಿಯ ಮಕ್ಕಳು ಇವರೆಲ್ಲ ಕೂಡ ಮನುಷ್ಯ ಜೀವ ಅತ್ರಿಯಂತೆ ಬದುಕಿದಾಗ ಜ್ಞಾನಭಕ್ತಿ ವೈರಾಗ್ಯ ಬರುತ್ತೆ ಅಂತ ಅರ್ಥ. ಅತ್ರಿ ಎಂದರೆ ಏನು? ನಾವಿದ್ದಂತೆ ತ್ರೀಣಿ ಎಸ್ಯ ಸಹ ಅತ್ರಿಹಿ, ಮೂರಿಲ್ಲದವನು ಅಂತ ಅರ್ಥ. ಮೂರಿಲ್ಲದವನು ಯಾವೂರಿರಬಾರದು ಅಂತ ಪ್ರಶ್ನೆ. ಯಾವೂರಿರಬಾರದು? ಭಗವದ್ಗೀತೆಯಲ್ಲಿ ಹೇಳ್ತಾರೆ, ತ್ರಿವಿಧಂ ನರಕಶ್ಚೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ಲೋಭಃ ತಸ್ಮಾದೇತತ್ರಯಂ ತ್ಯಜೇ. ಕಾಮ ಕ್ರೋಧ ಲೋಭ ಮೂರನ್ನು ಬಿಟ್ಟರೆ ಜೀವ ಅತ್ರಿ ಆಗಿಬಿಡ್ತಾರೆ. ಅತ್ರಿ ಆದರೆ ಜ್ಞಾನಭಕ್ತಿ ವೈರಾಗ್ಯ ಬರುತ್ತೆ ಅಂತ ಹೇಳ್ತಾರೆ. ಆ ಮೂರು ಬಿಟ್ಟರೆ ಮೂರು ಬರುತ್ತೆ ಅಂತ ಅರ್ಥ. ಆ ಮೂರು ಬಿಟ್ಟರೆ ಈ ಮೂರು ಬರುತ್ತೆ, ಈ ಮೂರು ಇಟ್ಕೊಂಡ್ರೆ ಆ ಮೂರು ಗ್ಯಾರಂಟಿ ಹೋಗುತ್ತೆ. ಇದು ದುರಂತ. ಆದರೆ ಬರೀ ಪುರುಷರಿಂದ ಸೃಷ್ಟಿ ಆಗಲಿಲ್ಲ, ಹೆಂಡತಿ ಬೇರೆ ಇದ್ದಾಳೆ, ಅನಸೂಯ ಇದ್ದಾಳೆ ಹೆಂಡತಿ. ತುಂಬಾ ಜನ ಅನಸೂಯ ಅನಸೂಯ ಅಂತ ಹೇಳ್ತಾರೆ, ತಪ್ಪು. ಅನಸೂಯ ಅಂತ ಪದಪ್ರಯೋಗ ಮಾಡಬಾರದು, ಅನಸೂಯ ಅಂತ ಪದಪ್ರಯೋಗ ಮಾಡಬೇಕು. ಅನಸೂಯ, ಅನಸೂಯ ಅಂದ್ರೆ ಹೆಂಡತಿ ಅಸೂಯ ಬಿಟ್ಟವಳು ಅಂತ ಅರ್ಥ. ಅಸೂಯ ಇಲ್ಲದವಳು ಹೆಂಡತಿ. ಜೀವ ಪುರುಷನಾದ್ರೆ ಹೆಂಡತಿ ಬುದ್ಧಿ ಅಂತ ಕರೀತಾರೆ. ಬ್ರಹ್ಮಕಾಂಡ ಗರುಡ ಪುರಾಣದೊಳಗೆ ಜೀವನೇ ಪುರುಷ, ಅವನ ಬುದ್ಧಿ ಅವನ ಹೆಂಡತಿ ಅಂತ ಕರೀತಾರೆ. ಹೆಂಡತಿ ಹೇಗೆ, ಬುದ್ಧಿ ಹೇಗಿರಬೇಕು ಅಂದ್ರೆ ಅನಸೂಯೆ ಆಗಬೇಕು, ಅಸೂಯೆ ಬಿಡಬೇಕು.
ಅಸೂಯೆ ಅಂದ್ರೆ ಮಾತ್ಸರ್ಯ, ಹೊಟ್ಟೆ ಕಿಚ್ಚು ಬಿಡಬೇಕು ಅಂತ ಅರ್ಥ. ಮೊದಲೇ ಹೇಳ್ತಾರೆ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ.
ಯಾರ ಬುದ್ಧಿಗೆ ಮಾತ್ಸರ್ಯ ಇರೋದಿಲ್ಲ, ಯಾವ ಜೀವನಿಗೆ ಕಾಮಕ್ರೋಧ ಲೋಭ ಇರೋದಿಲ್ಲ, ಅಂಥವರಿಗೆ ಜ್ಞಾನಭಕ್ತಿ ವೈರಾಗ್ಯನ ಸಂತಾನ ಹುಟ್ಟುತ್ತಾದ್ದರಿಂದ ಆ ರೀತಿ ಬದುಕಬೇಕು ಅಂತ ಅರ್ಥ. ವೇದವ್ಯಾಸ ದೇವರು ಪದಗಳಲ್ಲಿ ಅಧ್ಯಾತ್ಮವನ್ನು ಹೇಳ್ತಾ ಇದ್ದಾರೆ, ಶಬ್ದಗಳಲ್ಲಿ ಅಧ್ಯಾತ್ಮ ತುಂಬಿಸಿದ್ದಾರೆ. ಅದನ್ನ ತಿಳ್ಕೊಂಡು ನಾವು ಮುಂದುವರಿಯಬೇಕು. ಮುಂದೆ ಪ್ರಸೂತಿ ಅಂತಕ್ಕಂಥ ತನ್ನ ಮೂರನೆಯ ಮಗಳನ್ನ ಸ್ವಯಂಭುವ ಮನು ದಕ್ಷ ಪ್ರಜಾಪತಿ ಕೊಟ್ಟು ವಿವಾಹ ಮಾಡ್ತಾ ಇದ್ದ. ದಕ್ಷ ಪ್ರಜಾಪತಿಗೆ ಅವಳಲ್ಲಿ
16 ಜನ ಹೆಣ್ಮಕ್ಕಳು ಹುಟ್ಟುತ್ತಾರೆ.
ಅದರಲ್ಲಿ ಮೊದಲ 13 ಜನಗಳನ್ನ ಯಮದೇವರು ಕೊಟ್ಟು ಮದುವೆ ಮಾಡಿದರೆ, ತ್ರಯೋದಶಾದಾತ್ ಧರ್ಮಾಯ.
ಇನ್ನೊಬ್ಬಳನ್ನ ಅಗ್ನಿ ಕೊಟ್ಟು ಮದುವೆ ಮಾಡಿದರೆ,
ಅಗ್ನಿ ಕೊಟ್ಟು ಮದುವೆ ಮಾಡಿದ ಮಗಳಿಗೆ ಸ್ವಾಹ ಅಂತ ಹೆಸರು. ಮತ್ತೊಬ್ಬಳನ್ನ ಪಿತೃದೇವತೆಗಳಿಗೆ ಮದುವೆ ಮಾಡುತ್ತಾರೆ, ಅವರಿಗೆ ಕೊಟ್ಟ ಮಗಳಿಗೆ ಸ್ವಧಾ ಅಂತ ಹೆಸರು. ಅದಕ್ಕೆ ಅಗ್ನಯೇ ಸ್ವಾಹ, ಪಿತೃಭ್ಯ ಸ್ವಧಾ ಅಂತ ಕರೆಯಲಿಕ್ಕೆ ಅದೇ ಕಾರಣ. ಕೊನೆಯದಾಗಿ 16ನೆಯವಳು ಸತೀ ದೇವಿ, ಹಾಗೆ ಸಾಕ್ಷಾತ್ ಗೌರಿ ದೇವಿ ಅಂದ್ರೆ ಆಕೆನೆ. ಮುಂದೆ ಗೌರಿ ಆಗ್ತಾಳೆ, ಈಗ ಸತಿ ಅಷ್ಟೇ. ಆ ಸತಿಯನ್ನ ರುದ್ರದೇವ್ ಕೊಟ್ಟು ಮದುವೆ ಮಾಡಿಬಿಟ್ರು. ಮೊದಲ 15 ದಿನ ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಮದುವೆ ಮಕ್ಕಳಾಗ್ತಾರೆ. ಅದರಲ್ಲಿ ಮೂರ್ತಿ ಅಂತಕ್ಕಂಥವಳನ್ನು ಯಮದೇವ್ ಕೊಟ್ಟು ಮದುವೆ ಮಾಡಿರ್ತಾನಲ್ಲ, ಅಲ್ಲಿ 4 ಜನ ಹುಡುತಾರೆ. ನಾರಾಯಣ, ನರಹ, ಹರಿಹಿ, ಕೃಷ್ಣ ಅಂತ 4 ಜನ ಹುಡುತಾರೆ. ಸುಮ್ಮನೆ ಭಾಗವತ ಓದಿಬಿಟ್ರೆ 4 ನಾರಾಯಣ ಅಂತ ಅನಿಸುತ್ತೆ ನಮಗೆ. ಆಚಾರ್ಯ ಹೇಳ್ತಾರೆ, ಅಲ್ಲ, ತ್ರಯೋ ಧರ್ಮತನಯಾಹ ಚತ್ವಾರೋ ಧರ್ಮತನಯಾಹ. 4 ಜನ ಯಮದೇವರ ಮಕ್ಕಳು, ಅದರಲ್ಲಿ 3 ಜನ ಸಾಕ್ಷಾತ್ ನಾರಾಯಣ. ನಾರಾಯಣ, ಹರಿ, ಕೃಷ್ಣ ಸಾಕ್ಷಾತ್ ನಾರಾಯಣ. ನರ ನಾರಾಯಣನಲ್ಲ, ಆತ ಶೇಷದೇವರ ಆವೇಶ, ಶೇಷದೇವರೇ ನರ, ಒಳಗೆ ನಾರಾಯಣನ ಸನ್ನಿಧಾನ ಹೊರತು ಆತ ನಾರಾಯಣನಲ್ಲ ಅಂತ ಆಚಾರ್ಯ ವಿವೇಚನೆ ಎಲ್ಲ ಕೊಡ್ತಾ ಹೋಗ್ತಾರೆ. ಈಗೆಲ್ಲ ಮಕ್ಕಳಾದ್ರಲ್ಲ,
ಸತೀದೇವಿ ಮಾತ್ರ ಮಕ್ಕಳಾಗಲಿಲ್ಲ. ಕಾರಣ ಏನು ಅಂದ್ರೆ, ಮಕ್ಕಳಾಗೋದಕ್ಕಿಂತ ಮುಂಚಿತವಾಗಿನೇ ಆಕೆ ದೇಹತ್ಯಾಗ ಮಾಡಿಬಿಟ್ರು ಅಂತ ಹೇಳಿ. ಮಕ್ಕಳಾಗೋದಕ್ಕಿಂತ ಮುಂಚೆ ಮದುವೆಯಾದ ಹೊಸ್ತ್ರಲ್ಲೇ ದೇಹತ್ಯಾಗ ಮಾಡ್ತಾರೆ, ಮಕ್ಕಳಾಗಲೇ ಇಲ್ಲ. ಯಾತಕ್ಕೆ ದೇಹತ್ಯಾಗ ಮಾಡಿ? ಇವತ್ತಾದ್ರೆ ಪಾಪ ಏನಾಗಿತ್ತೋ ಹೋಯ್ತು ಅಂತ ತಿಳ್ಕೊಂಡ್ಬಿಡ್ತಾರೆ. ಅವತ್ತು ಹಾಗೆಲ್ಲ ಸಾಯೋ ಪ್ರಸಂಗ ಅಲ್ಲ ಅದು, ಅದು ದೇವತೆಗಳು ಹಾಗೆಲ್ಲ ಸಾಯೋದುಂಟ? ಯಾತಕ್ಕೆ ಸತ್ರು ದೇಹತ್ಯಾಗ ಮಾಡಿದ್ರು? ಸತ್ರು ಅಂತ ದೇಹತ್ಯಾಗ ಮಾಡಿದ್ರು ಅಂತ ಹೇಳ್ತಾರೆ. ಅವರೇ ದೇಹ ಬಿಟ್ಟುಬಿಟ್ರು. ಅವರ್ಯಾಕೆ ದೇಹ ಬಿಟ್ರು? ರುದ್ರದೇವರಂತ ಗಂಡ ಇದ್ದಾಗ ಯಾಕೆ ದೇಹ ಬಿಡಬೇಕಾಗಿತ್ತು ಅಂತ ಹೇಳ್ತಾರೆ. ಮಾವಾಳಿಯಂದ್ರ ಗಲಾಟೆಯೊಳಗೆ ಇವರು ದೇಹ ಬಿಟ್ಟುಬಿಟ್ರು ಅಂತ ಹೇಳ್ತಾರೆ. ಮಾವಾಳಿಯಂದ್ರ ಗಲಾಟೆ ಅಂದ್ರೆ ಕಷ್ಟ. ಅಪ್ಪ ಮಗನ ಗಲಾಟೆ ಅಂದ್ರೆ ಒಪ್ಪುವುದು, ಮಾವಾಳಿಯನ ಗಲಾಟೆ ಸಾಮಾನ್ಯ ಆಗೋದಿಲ್ಲಂತೆ. ಏನು ಕೇಳಿದ್ರು ಮಾವಾಗಿ ಅಡಿನ ಮೇಲೆ ಸಿಟ್ಟು ಬರೋದಿಲ್ಲಂತೆ. ಮಗಳಿಗೆ ಎಡವಟ್ಟಾದ್ರೆ ಕಷ್ಟ ಅಂತ ಕ್ಷಮಿಸಿಬಿಡ್ತಾನೆ. ಅಡಿಯನಿ ಮಾವನ ಸಿಟ್ಟು ಬರೋದಿಲ್ಲವಂತೆ. ಹೆಂಡತಿ ಸಿಟ್ಟು ಮಾಡ್ಕೊಂಡ್ರೆ ಕಷ್ಟ ಅಂತ ಹೆಂಡತಿ ಬೀಡಿ ಹೇಳ್ತಾರೆ ಇಬ್ಬರಿಗೂ ಕೂಡ. ಈ ಕಡೆ ಮಾವನ ಸಿಟ್ಟು ಕಡಿಮೆ ಮಾಡ್ತಾಳೆ, ಅಡಿಯನ ಸಿಟ್ಟು ಬ್ಯಾಲೆನ್ಸ್ ಮಾಡ್ತಾಳೆ. ಅದಕ್ಕೆ ತೊಂದರೆ ಆಗೋದಿಲ್ಲ. ಆದ್ರೆ ಮಗದ್ದಾಗಲ್ಲ, ಸೊಸೆ ಬಂದು ಇಬ್ಬರು ಎಡವಟ್ಟಾಗೋಗ್ಬಿಡ್ತಾರೆ ಕಡೆ. ಇದು ಪದ್ಧತಿ. ಅವರ್ಯಾಗ ಜಗಳ ಆಡಿದ್ರು ಅಂತ ಕೇಳಿದ್ರೆ ಹೇಳ್ತಾರೆ, ಒಂದು ಸಲ ತುಂಬಿದ ಸಭೆಯೊಳಗೆ ದಕ್ಷ ಪ್ರಜಾಪತಿ ಪ್ರವೇಶ ಮಾಡ್ತಾನೆ. ಎಲ್ಲಾ ದೇವತೆಗಳು ಕೂತಿರ್ತಾರೆ. ದೇವತೆಗಳು ಮಾಡಿದ ಯಜ್ಞ ಅದು ಒಂದು. ಎಲ್ಲಾ ದೇವತೆಗಳು ಕೂತಿರ್ತಾರೆ, ಅವ್ರು ಹೇಳ್ತಾರೆ. ಬ್ರಹ್ಮದೇವರು ಹೇಳೋದಿಲ್ಲ, ದಕ್ಷ ಪ್ರಜಾಪತಿಯ ತಂದೆ ಅವರೇ ನಮಸ್ಕಾರ ಮಾಡ್ತಾರೆ ಬ್ರಹ್ಮದೇವರಿಗೆ. ಇನ್ನೇನು ಕೂಡ್ಲಿಕ್ಕೆ ಅಂತ ಹೋಗ್ತಾರೆ, ನೋಡ್ತಾರೆ ಇನ್ನೊಬ್ರು ಎದ್ದಿರೋದಿಲ್ಲ.
ಅವ್ರು ರುದ್ರದೇವರು ಎದ್ದಿರೋದಿಲ್ಲ. ದಕ್ಷ ಪ್ರಜಾಪತಿ ಯೋಚನೆ ಮಾಡೋದೇ ಇಲ್ಲ, ಸಿಟ್ಟು ಬರುತ್ತಾತಾರೆ.
ನನ್ನ ಮಗಳ ಗಂಡ ಈತ, ಮಗಳ ಗಂಡ ಅಂದ್ರೆ ಅಳಿಯ, ಅಳಿಯ ಅಂದ್ರೆ ಶಿಷ್ಯ, ಶಿಷ್ಯ ಅಂದ್ರೆ ನಾ ಮೊನ್ನೆ ಹೇಳಬೇಕಾಗಿತ್ತು ಯಾಕೆ ಹೇಳಲಿಲ್ಲ ಅಂತೇಳಿ ಬೈಲಕ್ಕೆ ಶುರು ಮಾಡಿಬಿಡ್ತಾರೆ. ಬಾಯಿ ಬಂದ ಬೈತಾರೆ, ಶಾಪರು ಕೊಡ್ತಾರೆ. ಇನ್ನ ಮೇಲೆ ಈ ರುದ್ರದೇವರಿಗೆ ಯಜ್ಞ ಯಾಗಗಳಲ್ಲಿ ಇಂದ್ರ ಉಪೇಂದ್ರರಿಗೆ ಹೇಗೆ ಹವಿಸ್ಸು ಸಲ್ಲುತ್ತಲ್ಲ ಹಾಗೆ ಸಲ್ಲೋದು ಬೇಡ ಅಂತ ಶಾಪ ಕೊಟ್ಟುಬಿಟ್ರು. ರುದ್ರದೇವರಿಗೆ ಶಾಪ ಬಂತು. ತಕ್ಷಣ ಆ ಕಡೆಯಿಂದ ನಂದೀಶ್ವರ ನೋಡ್ತಾನೆ, ಸಿಟ್ಟು ಬರುತ್ತ ತನಗೆ. ಸಿಟ್ಟು ಬಂದ್ಬಿಟ್ಟು ಶಾಪ ಕೊಡ್ತಾನೆ, ನಮ್ಮ ಸ್ವಾಮಿಯಾದ ರುದ್ರದೇವರಿಗೆ ಶಾಪ ಕೊಟ್ಟಿಯ ನೀನೀಗ, ನಾನು ಪ್ರತಿಶಾಪ ಕೊಡ್ತೇನೆ ನಿನಗೆ. ಕೆಲವು ದಕ್ಷ ನಿನ್ನ ತಲೆ ಹೋಗಿಬಿಡ್ಲಿ ಅಂತ ಹೇಳಿಬಿಡ್ತಾರೆ. ತತ್ವತೋ ವಿಮುಖೋ ಭವೇ, ತತ್ವಜ್ಞಾನ ಶೂನ್ಯನಾಗು ಅಂತ ಶಾಪ ಕೊಡ್ತಾರೆ. ನಿನ್ನ ತಲೆ ಹೋಗಿ ಮೇಕೆ ತಲೆ ಬರಲಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿ ಭೃಗುಮುನಿಗಳೆಲ್ಲ ನಕ್ಕಿರ್ತಾರೆ. ದಕ್ಷ ಪ್ರಜಾಪತಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಭೃಗುಮುನಿಗಳು ನಕ್ಕಿರ್ತಾರೆ, ಬ್ರಾಹ್ಮಣರು ನಕ್ಕಿರ್ತಾರೆ ಕೆಲವರು. ನಂದೀಶ್ವರ ಅವರಿಗೂ ಶಾಪ ಕೊಟ್ಟು ಬಿಡ್ತಾರೆ. ಇನ್ನು ಮೇಲೆ ಈ ಬ್ರಾಹ್ಮಣರೆಲ್ಲ ಯಾಚಕರಾಗಲಿ ಅಂತ ಶಾಪ ಕೊಟ್ಟುಬಿಟ್ರು. ಬ್ರಾಹ್ಮಣರಿಗೆ ಬೇಡ ಬುದ್ಧಿ ಬರಲಿಕ್ಕೆ ಅದೇ ಕಾರಣ ಅಂತ ಹೇಳ್ತಾರೆ. ಏನಿದ್ರು ಜೋಳಿಗೆ ಹಾಕೊಂಡು ಹೊಂಟು ಬಿಡೋದು, ಏನಾದ್ರು ಕೊಡ್ತೀರಾ ಕೊಡ್ತೀರಾ ಅಂತ ಹೇಳಿಬಿಟ್ರು. ಈ ಪದ್ಧತಿ ಯಾತಕ್ಕೆ ಬಂತು? ನಂದೀಶ್ವರನ ಶಾಪ ಅಂತ ಹೇಳ್ತಾರೆ. ಎಲ್ಲಾ ಬ್ರಾಹ್ಮಣರು ಕೇಳ್ತಾರೆ ಅಂತ ತಿಳ್ಕೊಳ್ಬಾರ್ದು. ಯಾರಿಗೆ ಕೊಟ್ಟ ಶಾಪ ಗೊತ್ತಾ? ರುದ್ರದೇವರಿಗೆ ಶಾಪ ಕೊಟ್ಟಾಗ ಅವಮಾನವನ್ನ ನೋಡಿ ಯಾರು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನಕ್ರಲ್ಲ ಅಂತ ಬ್ರಾಹ್ಮಣರಿಗೆ ಕೊಟ್ಟ ಶಾಪ ಅದು. ಉಳಿದ ಬ್ರಾಹ್ಮಣರಿಗೆ ಕೊಟ್ಟ ಶಾಪ ಅಲ್ಲದು. ಅದು ರುದ್ರದೇವರ ದ್ರೋಹಿಗಳಾದ ಬ್ರಾಹ್ಮಣರು ಯಾಚಕರಾಗ್ತಾರೆ ಹೊರತು ರುದ್ರದೇವರಾದ ಭಕ್ತರು, ರುದ್ರದೇವರ ಭಕ್ತರಾದ ಬ್ರಾಹ್ಮಣರು ಮಾತ್ರ ಯಾಚಕರಾಗೋದೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಎಂಥ ದಾರಿದ್ರಕ್ಕೆ ಆಚರಣೆ ಮಾಡಿದರು? ಅವರು ಮಾಡಲಿಲ್ಲ. ಯಾಕೆ? ರುದ್ರದೇವರ ದ್ರೋಹಿಯಾದ ಬ್ರಾಹ್ಮಣರಲ್ಲ ಅವರು, ತುಂಬಾ ಪರಮಭಕ್ತರಾದ ಬ್ರಾಹ್ಮಣರಾದ್ದರಿಂದ ಆ ರೀತಿ ಆಗಲೇ ಇಲ್ಲ. ಇನ್ನು ಮುಂದೆ ನಂದೀಶ್ವರನ ಸಿಟ್ಟು ಬರುತ್ತೆ, ಮತ್ತೆ ಭೃಗುಮುನಿಗಳು ಸಿಟ್ಟು ಬಂತು. ಕೆಲವು ನಂದೀಶ್ವರ ನಮಗೆ ಶಾಪ ಕೊಡ್ತಾ ಇದೆಯಾ, ನಾನು ನಿನ್ನ ಶಾಪ ಕೊಡ್ತೇನೆ, ಮತ್ತೊಂದು ಶಾಪ ಕೊಟ್ರಂತ ಅವರು.
ಇನ್ನು ಮೇಲೆ ಈ ರುದ್ರದೇವರ ಭಕ್ತರುಗಳೆಲ್ಲ
ಭವರತರ ಏಕ ಸಚ್ಚಾಸ್ತ್ರ ಪರಿಪಂಥಿನ ಪಾಖಂಡಿನಸ್ತೇ ಸಂತು ಅಂತ ಶಾಪ ಕೊಟ್ಟುಬಿಟ್ರು. ರುದ್ರದೇವರ ಭಕ್ತರು ಅಂತ ಯಾರಿದ್ದಾರೆ ಅವರೆಲ್ಲ ಸಚ್ಚಾಸ್ತ್ರ ದ್ರೋಹಿಗಳಾಗಲಿ, ಅವರೆಲ್ಲ ಪಾಖಂಡಿಗಳಾಗಲಿ, ಧರ್ಮ ಬಾಹಿರರಾಗಲಿ ಅಂತ ಶಾಪ ಕೊಟ್ಟುಬಿಟ್ರು. ಈ ಮಾತನ್ನ ಭಾಗವತದ ಶ್ಲೋಕನ ವಿಜೇಂದ್ರ ಸ್ವಾಮಿಗಳು ಅಪ್ಪಯ ದೀಕ್ಷಿತರ ಖಂಡನೆ ಮಾಡಬೇಕಾದ್ರೆ ಶೈವ ಸರ್ವಸ್ವ ಖಂಡನ ಅಂತ ತಮ್ಮ ಗ್ರಂಥದಲ್ಲಿ ಕೋಟ್ ಮಾಡ್ತಾರೆ. ಭಾಗವತ ನೋಡಿದ್ಯಾ ಅಂತ ಕೇಳ್ತಾರೆ. ರುದ್ರದೇವರ ಭಕ್ತರುಗಳೆಲ್ಲ ಪಾಖಂಡಿಗಳು, ಸಚ್ಚಾಸ್ತ್ರ ಪರಿಪಂಥಿಗಳು, ಆದ್ದರಿಂದ ಹರ ಸರ್ವೋತ್ತಮ ಅನ್ನೋದ ಅವಕಾಶ ಇಲ್ಲ ಅಂತ ಭಾಗವತನ ಕೋಟ್ ಮಾಡ್ತಾರೆ. ವಿಜೇಂದ್ರ ಸ್ವಾಮಿಗಳು ರಾಯರ ಗುರುಗಳ ಗುರುಗಳು. ಆದ್ರೆ ವಿಷ್ಣುವಿಗಿಂತ ಮಾತು ಎಲ್ಲೂ ಬಂದೇ ಇಲ್ಲ. ಆದ್ದರಿಂದಾಗಿನ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅನ್ನೋದೇ ಸಿದ್ಧಾಂತ ಅಂತ ಅರ್ಥ. ಮುಂದೆ ದಕ್ಷ ಪ್ರಜಾಪತಿ ಹೊರಟೋಗ್ತಾನೆ, ರುದ್ರದೇವರು ಹೊರಟೋಗ್ಬಿಡ್ತಾರೆ. ಎಂತೂ ಯಾಗ ಮುಗಿದೋಗುತ್ತೆ. ಮುಗಿದೋಗಿ ಕೊನೆಗೆ ಅವರೆಲ್ಲ ತ್ರಿವೇಣಿಯಲ್ಲಿ ಅಹೋರ್ಧ ಸ್ನಾನವನ್ನು ಮಾಡಿ ಹೊರಟು ಬಿಟ್ಟರು. ದಕ್ಷ ಪ್ರಜಾಪತಿಗೆ ಬ್ರಹ್ಮದೇವರು ಮುಂದೆ ಪ್ರಜಾಪತಿ ಪತಿಯಿಂದ ಬಿರುದು ಕೊಟ್ಟು ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಆತ ಬೇರೆ ಮಾಡಿದ ಒಳ್ಳೆ ಪುಣ್ಯ ಕಾರ್ಯಗಳನ್ನು ನೋಡಿ ಅನುಗ್ರಹ ಮಾಡ್ತಾರೆ. ದಕ್ಷ ಪ್ರಜಾಪತಿ ಆಗ ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಯಾಗವನ್ನು ಮಾಡ್ತಾರೆ. ಬೃಹಸ್ಪತಿ ಸವ ಅಂತ ಹೆಸರದಕ್ಕೆ ಆ ಯಾಗ ಮಾಡಬೇಕಾದ್ರೆ ಎರಡು ದೃಷ್ಟಿ ಆತನಿಗೆ. ಒಂದು ವಿಷ್ಣು ಪ್ರೀತ್ಯರ್ಥಂ ಯಾಗ ಮಾಡೋ ದೃಷ್ಟಿ ಇದೆ ಆತನಿಗೆ. ಇನ್ನೊಂದು ರುದ್ರದೇವರ ಅವಮಾನ ಮಾಡಬೇಕು ಅಂತ ದೃಷ್ಟಿ ಬೇರೆ ಇದೆ. ಎರಡಕ್ಕೆ ಒಂದು ಒಳ್ಳೆಯದು ಒಂದು ಕೆಟ್ಟ ಉದ್ದೇಶ ಮಾಡಿ ಯಾಗ ಶುರು ಮಾಡಿಬಿಟ್ಟನಂತೆ. ಎಲ್ಲರಿಗೂ ಆಹ್ವಾನವನ್ನು ಕೊಡ್ತಾನೆ. ರುದ್ರದೇವರಿಗೆ ಸತೀದೇವಿ ಮಾತ್ರ ಆಹ್ವಾನ ಕೊಡೋದಿಲ್ಲ.
ಸತೀದೇವಿ ಹಠ ಮಾಡಿ ಅಲ್ಲಿಗೆ ಬರ್ತಾಳೆ. ಆಗ ಅವಮಾನವಾಗೋದನ್ನು ನೋಡ್ತಾಳೆ, ಭಾರಿ ದುಃಖ ಆಗುತ್ತೆ ಅವರಿಗೆ. ಶಾಪ ಕೊಡ್ತಾರೆ ದಕ್ಷ ಪ್ರಜಾಪತಿ, ನನ್ನ ಅಪ್ಪ ಅಂತ ಕರೆದ್ರೆ ನನ್ನ ನಾಚಿಕೆ ಆಗ್ತಾ ಇದೆ, ತುಂಬಾ ಬೇಜಾರಾಗ್ತಾ ಇದೆ, ನಾನು ಬದುಕಿರೋದಿಲ್ಲ, ನಿನ್ನ ಮಗಳಾಗಿ ಬದಲು ಇಷ್ಟಪಡೋದಿಲ್ಲ, ನಿನ್ನ ಯಜ್ಞ ಹಾಳಾಗಿ ಹೋಗಲಿ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಆ ಕಡೆ ಹೋಗಿ ತಮ್ಮ ದೇಹ ತ್ಯಾಗವನ್ನು ಮಾಡ್ತಾರೆ. ಅದಕ್ಕೆ ಆಕೆಗೆ ಆಗ ಮಕ್ಕಳಾಗಲಿಲ್ಲ ಅಂತ ಹೇಳಿ, ದೇಹ ತ್ಯಾಗವನ್ನು ಏನೋ ಮಾಡಿಲ್ಲ ಅವರು, ತಮ್ಮ ಯೋಗಾಗ್ನಿಯಿಂದ ದೇಹ ತ್ಯಾಗವನ್ನು ಮಾಡಿದ್ರು. ಯೋಗಾಗ್ನಿಯಿಂದ ತಮ್ಮ ದೇಹದ ಒಳಗಿನ ಅಗ್ನಿಯನ್ನ ದೊಡ್ಡದು ಮಾಡಿಕೊಂಡು ಬಿಟ್ಟು ದೇಹ ಬಿಟ್ಟು ಹೊರಟೋಗಿಬಿಟ್ರಂತೆ. ಮುಂದೆ ಹಿಮಾಲಯ ಪರ್ವತದ ಮಗಳಾಗಿ ಪಾರ್ವತಿಯಾಗಿ ಹುಟ್ಟುತ್ತಾರೆ, ಗೌರಿಯಾಗಿ ಹುಟ್ಟುತ್ತಾರೆ, ಮಂಗಲ ಗೌರಿ ಇದ್ರೆ ಆಕೆನೆ ಅಂತ ಗೌರಿ ಪೂಜೆಯಿಂದ ನಿನ್ನೆ ನೋಡಿದ್ವಲ್ಲ, ಯಾರು ಗೌರಿ ಪೂಜೆ ಮಾಡ್ತಾರೋ ಅವರಿಗೆ ದಾಂಪತ್ಯಾರ್ಥ ಉಮಾಂಸತಿ, ದೀರ್ಘಕಾಲದ ದಾಂಪತ್ಯ, ಮನೆಯಲ್ಲಿ ಒಳ್ಳೆ ರೀತಿಯಾದ ವಾತಾವರಣ ಸದಾ ಉಳಿಯುತ್ತೆ ಅಂತ ಅರ್ಥ. ಅಂತ ಈ ಕಡೆ ರುದ್ರದೇವರು ನೋಡುತ್ತಾರೆ, ಭಾರಿ ಸಿಟ್ಟು ಬರುತ್ತೆ, ದಕ್ಷ ಪ್ರಜಾಪತಿ ಯಜ್ಞವನ್ನೆಲ್ಲ ನಾಶ ಮಾಡಿಬಿಡುತ್ತಾರೆ. ವೀರಭದ್ರ ರೂಪದಿಂದ ಬಂದು ದಕ್ಷ ಪ್ರಜಾಪತಿಯನ್ನು ಕೊಲ್ಲಲಿಕ್ಕೆ ಅಂತ ಖಡ್ಗವನ್ನೆತ್ತಿ ಹೊಡಿತಾರೆ, ಅವನ ತಲೆ ಹಾರೋದೇ ಇಲ್ಲ. ಏನ್ ಮಾಡಿದ್ರು ಹಾಗೆ ಇರ್ತಾನೆ ದಕ್ಷ ಪ್ರಜಾಪತಿ, ಅವರಿಗೆ ಆಶ್ಚರ್ಯವಾಯ್ತಂತೆ. ಅದಕ್ಕೆ ರಹಸ್ಯವನ್ನು ಹೇಳ್ತಾರೆ ಆಚಾರ್ಯರು, ವ್ಯಾಖ್ಯಾನದಲ್ಲಿ ಬರೀತಾರೆ, ಯಜ್ಞಯಾಗ ಪ್ರಾರಂಭ ಮಾಡಬೇಕಾದ್ರೆ ಯಜಮಾನನನ್ನ ನರಸಿಂಹದೇವರು ಕಾಪಾಡಲಿ ಅಂತ ಹೇಳಿ ಮಂತ್ರ ಹಾಕಿರ್ತಾರೆ. ಅದಕ್ಕೆ ಅವನು ಕೊಲ್ಲಕ್ಕಾಗೋದಿಲ್ಲ ಆ ಸಮಯದಲ್ಲಿ, ಆ ದೃಷ್ಟಿ ಆನ್ ಡ್ಯೂಟೀಸ್ ಗೌರ್ಮೆಂಟ್ ಸರ್ವೆಂಟ್ ಇದ್ದಾಗ ಏನ್ ಮಾಡೋದಕ್ಕಾಗೋದಿಲ್ಲ ಅವರನ್ನು. ಆಮೇಲೆ ಬೇಕಾದ್ರೆ ಇದು ಮಾಡಬಹುದಾಗಿತ್ತು. ವಿಶೇಷ ಗೌರ್ಮೆಂಟ್ ಸರ್ವೆಂಟ್ ಅವರಿಗೆ ಮಹತ್ವ ಇದ್ದಾಗ ಭಗವಂತನ ಸರ್ವೆಂಟ್ ಅಂದ್ರೆ ಹೇಗಿರಬೇಕು, ಅದು ಕೊಲ್ಲೋದಕ್ಕಾಗೋದಿಲ್ಲ. ರುದ್ರದೇವರು ಬಂದರಂತೆ, ತಾವು ಮೂಲ ರೂಪದಿಂದ ಬಂದರಂತೆ, ಖಡ್ಗ ತಗೋತಾರೆ. ಆಗ ಬರೀ ಕೊಲ್ತಾರೆ ಅಂತ ಕೊಲ್ಲೋದಿಲ್ಲ, ಶ್ರೀ ನರಸಿಂಹ ಪ್ರೇರಣೆಯ ನರಸಿಂಹ ಪ್ರೀತ್ಯರ್ಥಮಂತ ಹೊಡಿತಾರೆ. ಆಗ ತಲೆ ಕಟ್ಟಾಗಿ ಕೆಳಗುದು ಬಿಡುತ್ತದೆ, ಹೋಗಕುಂಡದಲ್ಲಿ ಬಿಡುತ್ತೆ, ಸುಟ್ಟೋಗಿ ಬಿಡುತ್ತೆ, ಬುಂಡ ಈ ಕಡೆ ರುಂಡ ಹೊರಟೋಗ್ತಾ ಕಡೆಗೆ ರುದ್ರದೇವರು ಹೊರಟೋಗ್ತಾ ಇದ್ದಾರೆ. ಆಗ ಬ್ರಹ್ಮದೇವರು ಬಂದು ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ರುದ್ರದೇವರಿಗೆ ಅಪ್ಪಣೆ ಮಾಡ್ತಾರೆ, ರುದ್ರದೇವರೇ ಅವನು ಬದುಕಲಿ, ಒಳ್ಳೆಯವನವನು, ತಪ್ಪಿ ಶಿಕ್ಷೆ ಆಯ್ತಲ್ಲ ಸಾಕು ಅವನು ಬದುಕಲಿ, ನಿಮಗೆ ಯಜ್ಞದಲ್ಲಿ ಆವಿರ್ಭಾಗ ಇಲ್ಲ ಅಂತ ಶಾಪ ಕೊಟ್ಟಿದ್ದಾನಲ್ಲ ಅದು ಪರಿಹಾರ ನಾನು ಕೊಡ್ತೇನೆ, ಇನ್ನು ಮೇಲೆ ನಿಮಗೆ ಆವಿರ್ಭಾಗ ಮತ್ತೆ ಸಿಗಲಿ, ಆದರೆ ಶಾಪ ಬದಲಾವಣೆ ಮಾಡ್ತೇನೆ, ಪೂರ್ತಿ ತೆಗೆದುಹಾಕೋದಿಲ್ಲ, ಆವಿರ್ಭಾಗ ಸಿಗಲಿ, ಮೊದಲು ಸಿಗೋದು ಬೇಡ, ಯಜ್ಞವೆಲ್ಲ ಮುಗಿದಾದ ಮೇಲೆ ಏನು ಉಳಿಯುತ್ತೋ ಆಗ ನಿಮ್ಮ ಪಾಲು ಅಂತ ಹೇಳಿ ನಿಮ್ಮ ಪಾಲು. ರುದ್ರದೇವ್ ಒಪ್ಕೊಂಡ್ಬಿಡ್ತಾರೆ. ಅದಕ್ಕೆ ವಾದಿರಾಜ ಸ್ವಾಮಿ ಬರೀತಾರೆ ಈ ಮಾತನ್ನ, ನೋಡಿದೀಯಾ, ವಿಷ್ಣುವಿಗೆ ಯಜ್ಞಯಾಗಗಳಲ್ಲಿ ಮೊದಲ ಪೂಜೆ ರುದ್ರದೇವರಿಗೆ ಉಳಿದಿದ್ದನ್ನು ಕೊಡ್ತಾರೆ, ಯಾರು ಸರ್ವೋತ್ತಮರು ಗೊತ್ತಾಯ್ತಾರೆ ನಿಮಗೆ ಅಂತ ಹೇಳಿದ್ದ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ. ವಿಷ್ಣುವಿಗೆ ಯಾರಾದ್ರೂ ಶಾಪ ಕೊಟ್ಟು ಎಲ್ಲ ಕಥೆ ಕೇಳಿದ್ದೀರಾ? ವಿಷ್ಣುವಿಗೆ ಭವಿಸ್ಕೊಡ್ರೆ ಯಜ್ಞನೇ ಆಗೋದಿಲ್ಲ, ವಿಷ್ಣುವಿಗೆ ಅಗ್ರ ಪೂಜೆ ಆಗುತ್ತೆ. ರುದ್ರದೇವರಿಗೆ ಮಿಕ್ಕಿದ್ದನ್ನು ಕೊಡ್ತಾರೆ ಅಂದಮೇಲೆ ಹರಿ ಸರ್ವೋತ್ತಮ ಅಂತ ಆಯ್ತೋ ಇಲ್ಲೋ, ರುದ್ರದೇವರಿಗೆ ಕೊಡದೆ ಹೋದ್ರೆ ತಪ್ಪು, ಆದ್ರೆ ಮೊದಲು ಕೊಟ್ಟರು ತಪ್ಪೇನೆ, ರುದ್ರದೇವರಿಗೆ ಕೊಡಬೇಕು, ಕೊನೆಯೇ ಕೊಡಬೇಕು ಹೊರತು ಮೊದಲಲ್ಲ ಅಂತ ತಿಳಿಸ್ತಾರೆ. ರುದ್ರದೇವರು ಒಪ್ಕೊಂಡ್ಬಿಟ್ಟರೆ ಗಲಾಟೆ ಮಾಡೋದೇ ಇಲ್ಲ ಅವರು, ಅವ್ರಿಗೂ ಪರಮ ಭಗವದ್ಭಕ್ತರು, ಅವ್ರು ಒಪ್ಕೊಂಡ್ಬಿಡ್ತಾರೆ. ದಕ್ಷ ಪ್ರಜಾಪತಿ ಆಗ ಬದುಕಲಿ ಅಂತ ಬ್ರಹ್ಮದೇವರು ಹೇಳಿರ್ತಾರಲ್ಲ, ಅವರ ತಲೆ ಸುತ್ತ ಹೋಗ್ಬಿಟ್ಟಿರುತ್ತೆ ಆ ಕಡೆಗೆ. ಅದಕ್ಕೆ ಅಲ್ಲಿದ್ದ ಒಂದು ಮೇಕೆಯ ತಲೆಯನ್ನು ಕತ್ತರಿಸಿ ಫಿಕ್ಸ್ ಮಾಡುತ್ತಾರೆ. ದಕ್ಷ ಪ್ರಜಾಪತಿ ಬದುಕಿ ಹೇಳ್ತಾನೆ, ಅವನಿಗೆ ಬಸ್ತಮುಖ ಅಂತ ಹೆಸರು, ಅಜಮುಖ, ಅಜಮುಖನಾಗ್ತಾನೆ ಅವನು ಅಜಮುಖ. ನಿನ್ನೆ ಗಣೇಶ ಚತುರ್ಥಿ ಆಗಿದೆ, ಅದು ಗಜಮುಖನ ಕತೆ ಕೇಳಿದ್ದೇವೆ, ಅದು ಅಜಮುಖನ ಕತೆ ಕೇಳಿದ್ದೀವಿ. ಅಂದ್ರೆ ಗಣೇಶನಿಗೆ ತನ್ನ ಸ್ವಂತ ತಲೆ ಹೋಗಿ ಆನೆ ತಲೆ ಬಂತು, ಈತನಿಗೆ ಸ್ವಂತ ತಲೆ ಹೋಗಿ ಮೇಕೆ ತಲೆ ಬಂತು. ಇಬ್ಬರು ರುದ್ರದೇವರ ಗಲಾಟೆ ಅವ್ರ ಜೊತೆ ವಿರೋಧ ಮಾಡಿಕೊಂಡವರೇ. ರುದ್ರದೇವರು ದ್ರೋಹ ಮಾಡಿದವರು ಒರಿಜಿನಲ್ ತಲೆ ಹೋಗುತ್ತೆ ಅಂತ ಗ್ಯಾರಂಟಿ ಆಯ್ತಾ. ರುದ್ರದೇವರ ದ್ರೋಹ ಯಾರು ಮಾಡ್ತಾರೋ ಅವರ ತಲೆ ರಿಪ್ಲೇಸ್ ಆಗಲೇಬೇಕು ಅಂತ ಅರ್ಥ. ಆತ ಅಜಮುಖ, ದಕ್ಷ ಪ್ರಜಾಪತಿ ಅಜಮುಖ, ಗಣೇಶ ಗಜಮುಖ, ಇಬ್ಬರು ಬದಲಾಗಿಬಿಟ್ರು ಅಂತ. ರುದ್ರದೇವರ ದ್ರೋಹವನ್ನು ಮಾಡಬಾರದು ಅಂತ ಹೇಳೋದಕ್ಕೆ ನೇರ ಆಧಾರ ಕೊಡಬೇಕಾಗಿಲ್ಲ, ಸ್ಪಷ್ಟ ಆಧಾರ. ಆಶ್ಚರ್ಯ ಅಂದ್ರೆ ದಕ್ಷ ಪ್ರಜಾಪತಿ, ಗಣೇಶ ಇಬ್ಬರು ತತ್ವಾಭಿಮಾನಿ ದೇವತೆಗಳು, ಇಬ್ರು ಕೂಡ ತತ್ವಾಭಿಮಾನಿ ದೇವತೆಗಳು. ತಾರತಮ್ಯದಲ್ಲಿ ದಕ್ಷ ಪ್ರಜಾಪತಿ ತುಂಬಾ ದೊಡ್ಡವನು, ಗಣೇಶನೇ ಕಡಿಮೆ. ಅದು ಗಣೇಶರ ಪೂಜೆ ಭಾರಿ ಜೋರಾಗುತ್ತೆ, ದಕ್ಷ ಪ್ರಜಾಪತಿ ಹೆಸರು ಕೂಡ ಕೇಳಿರೋದಿಲ್ಲ, ನಾಟಕ ಗೀತದಲ್ಲಿ ನೋಡ್ತಾರೆ ಹೊರತು ಪೂಜೆಗೆ ಮಾಡೋ ಅಭ್ಯಾಸ ಬಂದೇ ಇಲ್ಲ ನಮಗೆ. ಆ ತಪ್ಪು ಅದನ್ನ ತಿದ್ಕೋಬೇಕಾದ್ರೆಲ್ಲ ಕೂಡ ತತ್ವನ್ಯಾಸ ಮಾತೃಕಾನ್ಯಾಸ ಎಲ್ಲ ಮಾಡ್ತೇವಲ್ಲ, ಆಗಿವೆಲ್ಲ ಪೂಜೆ ನಡೆಯುತ್ತ. ದಕ್ಷ ಪ್ರಜಾಪತಿ ಕೈಗೆ ದೇವಾಭಿಮಾನಿ ದೇವತೆ ಆತ, ತತ್ವಾಭಿಮಾನಿ ದೇವತೆ, ಅದಕ್ಕೆ ದಕ್ಷ ಅಂತ ಕರೀತಾರೆ, ಎಫಿಷಿಯಂಟ್ ಅಂತ ಅರ್ಥ. ದಕ್ಷ ಒಳ್ಳೆ ದಕ್ಷ ಆತ, ದಕ್ಷ ದಕ್ಷತೆ ಅಂತ ಹೇಳ್ತಾರಲ್ಲ, ಎಫಿಷಿಯನ್ಸಿಗೆ ದಕ್ಷತೆ ಅಂತ ಕರೀತಾರೆ. ಹಸ್ತಾಭಿಮಾನಿ ದೇವತೆ ದಕ್ಷ ಪ್ರಜಾಪತಿ, ಆತ ಬದುಕ್ತಾನೆ. ರುದ್ರದೇವರಿಗೆ ನಮಸ್ಕಾರ ಮಾಡ್ತಾರೆ, ಅವರೇ ನಮಸ್ಕಾರ ಮಾಡಿ ನನಗೆ ಅಂತ ಸಿಟ್ಟು ಬಂದಿತ್ತಲ್ಲ, ತಾನು ನಮಸ್ಕಾರ ಮಾಡ್ತಾನೆ, ನನ್ನ ಬುದ್ಧಿ ಕರೆಸಿದ್ರೆ ಸ್ತೋತ್ರ ಮಾಡ್ತಾನೆ, ಮತ್ತೆ ಯಜ್ಞವನ್ನು ಮುಂದುವರಿಸ್ತಾನೆ. ಆಗ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ, ದರ್ಶನ ಕೊಡ್ತಾನೆ, ನೋಡಿ ಯಾರು ದ್ರೋಹ ಮಾಡಬೇಡಿ ಅಂತ ಪರಮಾತ್ಮ ಹೇಳಿಬಿಡ್ತಾನೆ. ಆಗ ದಕ್ಷ ಪ್ರಜಾಪತಿ ಬದುಕಿದ್ದಷ್ಟೇ ಅಲ್ಲ, ಗೌರಿದೇವಿ ಅಲ್ಲೇ ಹುಟ್ಟಿ ಮತ್ತೆ ಶಿವಪಾರ್ವತಿಯರೇ ಮದುವೆಯಾಗಿ ಬಿಟ್ಟು ಗಣೇಶ ಷಣ್ಮುಖರು ಹುಟ್ಟಿ ವಿಚಿತ್ರವಾದಂತಹ ಸಾಧನೆ ಮಾಡ್ತಾ ಇದ್ದಾರೆ.
ಈ ಕಥೆಯ ಒಟ್ಟು ಸಾರಾಂಶವನ್ನ ಭಾಗವತ ಪುರಾಣದಲ್ಲಿ ಹೇಳಿದ್ದನ್ನ ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಹೇಳ್ತಾರೆ. ಮಹಾನ್ನಿಂದ ವರ್ಜನ ಪ್ರಕರಣ, ರುದ್ರದೇವರ ದ್ರೋಹ ಮಾಡಬಾರದು ಅಲ್ಲ, ಸೋತ್ತವರ ದ್ರೋಹವನ್ನೇ ಮಾಡಬಾರದು ಅಂತ ಶಾಸ್ತ್ರ. ಸೋತ್ತವರ ದ್ರೋಹವನ್ನು ಮಾಡಿದರೆ ಸರ್ವನಾಶವಾಗುತ್ತೆ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನಿಗೂ ಕೂಡ ಸೋತ್ತಮ ದ್ರೋಹ ಬಂಧಕ ಅಂದ ಮೇಲೆ ಉಳಿದವರ ಪಾಡೇನು ಅಂತ ಅರ್ಥ. ಆಚಾರ್ಯ ಹೇಳ್ತಾರೆ, ಜ್ಞಾನಿನೋಪಿ ಯಥೋ ಹ್ರಾಸ. ಸೋತ್ತಮ ದ್ರೋಹ ಮಾಡಿದರೆ ಅಪರೋಕ್ಷ ಜ್ಞಾನಿಗಳು ದುಃಖ ಪಡಬೇಕಾಗುತ್ತೆ. ಆಚಾರ್ಯರು ದೃಢದಲ್ಲಿ ತುಂಬಾ ವಿಶೇಷ ಅಂಶವನ್ನು ಹೇಳ್ತಾರೆ. ಸ್ವಾತ್ಮೋತ್ತಮೇಶು ಸುರೇಶ್ವಥ ವಿಶೇಷತಶ್ಚ ಸ್ವಲ್ಪೋಪಿ ದೋಷ ಉರುತಾಂ ಅಭಿಯಾತಿ ಯಸ್ಮಾತ್. ಆಚಾರ್ಯರ ಮಾತು, ಗುರುಗಳಿಗೆ ದ್ರೋಹ ಮಾಡಬಾರದು ಅಲ್ಲ, ಸೋತ್ತಮರಿಗೆ ದ್ರೋಹ ಮಾಡಬಾರದು. ಸೋತ್ತವರು ನಮಗಿಂತ ಜ್ಞಾನಭಕ್ತಿಯಾದಿ ಜಾಸ್ತಿ ಇತ್ತು ಅಂದ್ರೆ ಪಾಠ ಹೇಳಿಕೊಡದೆ ಹೋದ್ರು ಗುರುಗಳೇ ಅವರು, ನಮಗೆ ಪಾಠ ಹೇಳಿಕೊಡ್ಬೇಕಾಗಿಲ್ಲ, ಗುರುಗಳೇ ಅವರು. ನಮಗೆ ಆ ದೃಷ್ಟಿ ಇವತ್ತು ಹೋಗ್ಬಿಟ್ಟಿದೆ ಪೂರ್ತಿಯಾಗಿ. ಪಾಠ ಹೇಳಿಕೊಡ್ತವನಷ್ಟೇ ಗುರು, ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ. ಅದು ಆಗ ಪೂರ್ತಿ ಅಲ್ಲ, ಹೇಳ್ಕೊಡೋವರಿಗೆ ಮಾತ್ರ. ಆಮೇಲೆ ಅವನು ಅಲ್ಲ, ಆಮೇಲೆ ಗುರುಗಳು ನಾವೇ. ಅಹಂ ಬ್ರಹ್ಮಾಸ್ಮಿ ಇದು ಸಿದ್ಧಾಂತ ಅಲ್ಲ. ಇದು ಸೋತ್ತಮ ಗುರವ ಪ್ರೋಕ್ತಾಹ ಬ್ರಹ್ಮಾಂತ ಉತ್ತರೋತ್ತರ. ಆಚಾರ್ಯರ ಮಾತಿದ್ರು, ಒಬ್ಬರ ಹತ್ರ ಪಾಠಕ್ಕೆ ಹೋಗೋದು ಇನ್ನೊಬ್ಬರು ಬಯ್ಯೋದು ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಪಾಠ ಓದ್ ಪಾಠ ಕಲಿಯೋದಲ್ಲ, ಉಳಿದವ್ರನ್ನೆಲ್ಲ ಬಯ್ಯೋದು ಅಂತ ಅರ್ಥ. ಇದರಿಂದ ಇದ್ದು ಬಂದ ಜ್ಞಾನ ಕೂಡ ಯಾವ ಜನ್ಮದಲ್ಲೂ ಮತ್ತೆ ಬರೋದಿಲ್ಲ, ಅದು ಅನರ್ಥ ಗುರಿ ಆಗ್ತದೆ. ಆಚಾರ್ಯರ ಶಾಸ್ತ್ರ ಅಂತ ಶಾಸ್ತ್ರ ಇಟ್ಟುಕೊಂಡು ಸಾಧನೆ ಮಾಡೋದನ್ನು ಕಲಿಬೇಕೆ ಹೊರತು ದ್ವೇಷ ಅಸೂಯೆಗಳನ್ನು ಎಂದೂ ಕಲಿಯಲಿಕ್ಕೆ ಹೋಗಬಾರದು. ಕಲಿತರೆ ಹೀಗಾಗುತ್ತೆ ಅಂತ ಹೇಳ್ತಾರೆ. ನಾವು ಭಾರಿ ದೊಡ್ಡವರು ಸ್ವಾಮಿ ಬೈದರೆ ಆಗತ್ತೆ ಅಂತ ಕೇಳಿದರೆ, ದಕ್ಷ ಪ್ರಜಾಪತಿ ಎಷ್ಟು ದೊಡ್ಡವರ ನೀವು ಅಂತ ಕೇಳ್ತಾರೆ. ದಕ್ಷ ಪ್ರಜಾಪತಿಗೆ ಹೀಗಾಯ್ತು ಅಂದ್ರೆ ಇನ್ನೇನು ಗತಿ? ಆಚಾರ್ಯ ಮಾತು ಬರೀತಾರೆ, ಆಶ್ಚರ್ಯವಾಗುತ್ತೆ ನಮಗೆ. ರುದ್ರದೇವರ ದ್ರೋಹವನ್ನು ಮಾಡಿದ್ದಕ್ಕೆ ದಕ್ಷ ಪ್ರಜಾಪತಿಗೆ ತೊಂದರೆಯಾಯಿತು ಅಲ್ಲ, ರುದ್ರದೇವರೇ ತಮಗಿಂತ ದೊಡ್ಡವರಿಗೆ ದ್ರೋಹ ಮಾಡಿದರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಸ್ವತೋ ಮಹದ ಅವಜ್ಞಾನ ರುದ್ರೋಪಿ ಆತ್ಮಾನಮಾದ ಹೇತ್ ಅಂತ ಆಚಾರ್ಯರ ಮಾತು. ಸ್ವತೋ ಮಹದ ಅವಜ್ಞಾನ ರುದ್ರೋಪಿ ಆತ್ಮಾನಮಾದ ಹೇತ್, ಅದನ್ನು ಸೋತ್ತಮ ದ್ರೋಹವನ್ನು ಮಾಡಲೇಬೇಡಿ ಅಂತ ಸಿದ್ಧಾಂತ ಮುಂದೆ ಹೇಳ್ತಾರೆ. ಆಚಾರ್ಯರ ಮಾತಿದೆ ಭಾಗವತಾತ್ಪರ್ಯದಲ್ಲಿ, ಬ್ರಹ್ಮಹತ್ಯಾ ಸಹಸ್ರಾಣಾಂ ಪಾಪಂ ಶ್ಯಾಮ್ಯೇತ್ ಕಥಂಚನ ನ ಪುನಃ ಸದವಜ್ಞಾನೆ ಕಲ್ಪಕೋಟಿ ಶತ ಇರತಿ. ಸಾವಿರ ಸಾವಿರ ಬ್ರಹ್ಮಹತ್ಯೆ ಮಾಡಿದ ಪಾಪ ಹೋದರೂ ಹೋದೀತು, ಒಬ್ಬ ಸೋತ್ತವರಿಗೆ ಮಾಡಿದ ದ್ರೋಹ ಮಾತ್ರ ಹೋಗೋದಿಲ್ಲ ಅಂತ ಆಚಾರ್ಯರ ಮಾತು. ಆಚಾರ್ಯ ಇಂಥ ಮಾತುಗಳನ್ನು ಮರೆತಿದ್ದಕ್ಕೆ ತುಂಬಾ ತಪ್ಪು ತಪ್ಪಾಗಿ ನಾವು ಸಿದ್ಧಾಂತ ಅನುಷ್ಠಾನ ಮಾಡ್ತೇವೆ. ಅದನ್ನು ಎಚ್ಚರಿಸಲಿಕ್ಕೆ ಭಾಗವತ ನಮಗೆ ಮಾಡತಕ್ಕಂಥ ಉಪಕಾರ ತುಂಬಾ ದೊಡ್ಡ ಉಪಕಾರ. ದಕ್ಷ ಪ್ರಜಾಪತಿಯ ಕಥೆ ಅಲ್ಲಿಗೆ ಮುಗಿದಿದೆ. ಇನ್ನು ಧ್ರುವನ ಕಥೆ, ಪೃಥುವಿನ ಕಥೆ, ಅಂಗರಾಜನ ಕಥೆ, ಪುರಂಜನೋಪಾಖ್ಯಾನಾದಿಗಳೊಂದಿಗೆ ನಾಳೆ ದಿವಸ ಇದು. ನಾಳೆ ದಿವಸ ಪಂಚಮಸ್ಕಂದ ಕೂಡ ಎಷ್ಟೋ ಭಾಗ ಮುಗಿಸ್ಬೇಕು ನಾವು. ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ.
ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.